ஓம் ஸ்ரீ குருப்பியோ நமஹ. ரைதம் அஜரம் சதா ஆனந்த தீர்த்தமத்லம் பஜே தாபத்ரயாபகம் மித்யா சித்தாந்த துத்வாந்த வித்வம்ஷம் சக்ஷணஹ ஜெயதீர்த்தாக்கியத நிர்பாசதாம் நோகுலம்பரே அத்திகல்பித கல்போயம் பிரத்யத்யத கேசரி வியாச தீர்த்த குரு பூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைகிருபதாஸ்ரயான் பூஜ்ய ராகவேந்திராய சத்யதர்மரதாய ச வசதாம் கல்பவருஷாய நமதாம் காமதேனவே துர்வாதி துவாந்திரவியே வைஷ்ணவேந்தீவரேந்தவே ஸ்ரீ ராகவேந்திர குருவே நமத்துந்தையாளவே ஆபாதமௌழி பர்யந்தம் குருநாமாக்தி ஸ்மரே தின விக்னாஹ பிரணஷ்யந்தி சித்திஷ்ட மனோரதாஹ. ஹரி ஓம் ஸ்ரீ குருப்பியோ நம. நாவு ஹரிகதாமிரத சாரதல்லி 16ನೇ சந்தி தத்த சுவாதந்த சந்தியன்னு மாட்டா இத்தீவி. நாதிபத்தியவன்னு ஓதுபிட்டு ஷூர் மாடோண. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಲಾಸ್ಟ್ ಕ್ಲಾಸ್ನಲ್ಲಿ 11ನೇ ಪದ್ಯ 11th ವರ್ಸ್ ಅದನ್ನು ನೋಡ್ತಾ ಇದ್ದೀವಿ. ಮೊಗದೊಳಗೆ ಮೊಗವಿಟ್ಟು ಮುದ್ದಿಸಿ ಮಗುವಿನಂ ಬಿಗಿದಪ್ಪಿ ಸ್ನೇಹದಿ ತೆಗೆದು ತನ್ನ ಸ್ತನಗಳುಣಿಸುವ ಜನನಿಯಂದದಲ್ಲಿ ಅಗಣಿತಾತ್ಮನು ತನ್ನ ಪಾದಾಬ್ಜಗಳ ಧೇನಿಪ ಭಕ್ತ ಜನರಿಗೆ ಪ್ರಘಟಕನು ತಾನಾಗಿ ಸೌಖ್ಯಗಳೀವ ಸರ್ವತ್ರ ಅನ್ನೋದು ನೋಡ್ತಾ ಇದ್ದೀವಿ. ಇದು ಮೇಲಿನ ಅರ್ಥ ಏನಂದ್ರೆ ಮೊಗದ ಒಳಗೆ ಮುಖದ ಒಳಗೆ ಮುಖ ಇಡುವುದು ಅಂದ್ರೆ ಫಿಗರ್ಟಿವ್ ಎಕ್ಸ್ಪ್ರೆಷನ್ ಅಂದ್ರೆ ತಾಯಿ ಮಗುವನ್ನು ಮುದ್ದು ಮಾಡುವಾಗ ಆ ವಿಧವಾಗಿ ಮುದ್ದು ಮುಖಕ್ಕೆ ಮುಖ ಜೋಡಿಸಿ ಮುದ್ದು ಮಾಡ್ತಾಳೆ ಅಂಥೇಳಿ. ಅದು ಸ್ಥೂಲವಾದ ಅರ್ಥ. ಪರಮಾತ್ಮ ಇಲ್ಲಿ ಏಕದೇಶ ಅಂದ್ರೆ ಪರಮಾತ್ಮ ತಾಯಿಯಂತೆ ನಾವು ಶಿಶುಗಳಿದ್ದಂತೆ ಸಮಸ್ತ ಜೀವರಾಶಿಗಳು ಶಿಶುಗಳಿದ್ದಂತೆ ಪರಮಾತ್ಮನ ಹೊಟ್ಟೆ ಒಳಗೆ ಅಂದ್ರೆ ತನ್ನ ಹೊಟ್ಟೆ ಒಳಗೆ ಪರಮಾತ್ಮ ಎಲ್ಲರನ್ನು ಇಟ್ಟುಕೊಂಡು ತಾನು ಕಾಪಾಡ್ತಾನೆ. ಇಲ್ಲಿ ನಾವು ಈ ಸೃಷ್ಟಿಯ ಪ್ರಕರಣಗಳಲ್ಲೆಲ್ಲ ನಾವು ನೋಡುವಾಗ ಒಂದು ಸಮಾಚಾರವನ್ನು ಕೇಳ್ತೀವಿ. ಪರಮಾತ್ಮ ಜೀವರಾಶಿಗಳನ್ನು ತಾನು ತನ್ನ ಹೊಟ್ಟೆಯಿಂದ ಹೊರಗೆ ತಂದು ಸೃಷ್ಟಿ ಮಾಡ್ತಾನೆ ಈ ತರ ಕೇಳ್ತೀವಿ. ಅಂದ್ರೆ ಪರಮಾತ್ಮನ ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲರನ್ನು ತನ್ನ ಹೊಟ್ಟೆ ಒಳಗೆ ತಗೊಳ್ತಾನೆ ಅಂತೇಳಿ. ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಪರಮಾತ್ಮನ ಹೊಟ್ಟೆ ಹೊರಗೆ ಇರುವಂತೆ, ಕೆಲವು ಸಂದರ್ಭಗಳಲ್ಲಿ ಪರಮಾತ್ಮನ ಹೊಟ್ಟೆಯ ಒಳಗಿರುವಂತೆ ಇದೆಲ್ಲ ವರ್ಣನೆ ಬರುತ್ತೆ. ಇದು ಏನು ಅಂದ್ರೆ ಸಮಟೈಮ್ಸ್ ವಿ ಆರ್ ಔಟ್ ಸೈಡ್ ಪರಮಾತ್ಮ, ಸಮಟೈಮ್ಸ್ ವಿ ಆರ್ ಇನ್ಸೈಡ್ ಪರಮಾತ್ಮನ ರೂಪ ಹಾಗಿರುತ್ತಾ ಅಂತ. ಇದು ಹೇಗೆ ಅಂತ ಹೇಳಿದರೆ ಪರಮಾತ್ಮ ಇನ್ನೊಂದು ಉದಾಹರಣೆ ತಗೊಂಡ್ರೆ ಈಶಾಶ್ವಿನಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ ಅಂತ ಒಂದು ಬರುತ್ತೆ ಸಮಾಚಾರ. ಅಂದ್ರೆ ಏನು, ಜಗತ್ತು ಸೃಷ್ಟಿ ಮಾಡಿ ಪ್ರವೇಶ ಮಾಡಿದ ಅಂದ್ರೆ ಮುಂಚೆ ಜಗತ್ತಿನ ಒಳಗೆ ಇದ್ದಿಲ್ಲ ಪರಮಾತ್ಮ, ತಾನು ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಪರಮಾತ್ಮ ಇಲ್ಲದೆ ಇರುವ ಜಾಗ ಒಂದಿದೆ ಜಗತ್ತು, ಅದರ ಒಳಗೆ ತಾನು ಸೃಷ್ಟಿ ಮಾಡಿದ ಮೇಲೆ ಪ್ರವೇಶ ಮಾಡಿದ್ದಾನೆ ಅನ್ನುವ ಅರ್ಥ ಬಂದಂತೆ ತೋರುತ್ತೆ. ಅದು ಸರಿ ಇಲ್ಲ, ಯಾಕಂದ್ರೆ ಪರಮಾತ್ಮ ಸರ್ವಾಂತರ್ಯಾಮಿ ಎಲ್ಲದರೊಳಗೆ ಇದ್ದಾನೆ ಮತ್ತೆ ಜಗತ್ತಿನ ಒಳಗೆ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಏನರ್ಥ ಅಂತ ಹೇಳಿದರೆ ಪರಮಾತ್ಮ ಯಾವಾಗಲೂ ಎಲ್ಲ ರೂಪ ಅನಂತ ಅನಂತ ರೂಪಗಳನ್ನು ತಗೊಂಡಿರ್ತಾನೆ. ಸೊ ಒಂದು ರೂಪದಲ್ಲಿ ತಾನು ಯಾವಾಗಲೂ ಇರ್ತಾನೆ, ಇನ್ನೊಂದು ರೂಪದಿಂದ ಮತ್ತು ತಾನು ಪ್ರವೇಶ ಮಾಡ್ತಾನೆ. ಅಂದ್ರೆ ಅನಂತ ಅನಂತ ರೂಪಗಳಿರುವ ಕಾರಣದಿಂದ ತಾನು ಒಂದು ರೂಪದಿಂದ ಮತ್ತು ಪ್ರವೇಶ ಮಾಡಿದ್ದಾನೆ, ಪುನಃ ಪ್ರವೇಶ ಅಂತಲೇ ನಾನು ತಗೋಬೇಕು. ಹಾಗಾದ್ರೆ ಲಕ್ಷ್ಮಿ ಮತ್ತು ಸಮುದ್ರ ಮತ ಸಮಯದಲ್ಲಿ ಹುಟ್ಟಿದ್ದಾಳೆ ಅಂದ್ರೆ ಪ್ರಾದುರ್ಭಾವ ಪುನರುದ್ಭಾವ ಮಾಡಿದಂತೆ. ಅದೇ ವಿಧವಾಗಿ ಪರಮಾತ್ಮ ಪ್ರವೇಶ ಮಾಡಿದಂದ್ರೆ ಪುನಃ ಪ್ರವೇಶ. ಅದೇ ವಿಧವಾಗಿ ತಾನು ಹೊಟ್ಟೆ ಒಳಗೆ ತಗೊಂಡಿದ್ದಾನೆ ಇಲ್ಲ ಹೊಟ್ಟೆಯಿಂದ ಹೊರಗೆ ಹಾಕಿದ್ದಾನೆ ಅಂದ್ರೆ ಅದು ಒಂದು ರೂಪದಲ್ಲಿ ಯಾವಾಗಲೂ ನಾವು ಪರಮಾತ್ಮನ ಒಳಗಿರ್ತೀವಿ. ಒಂದು ರೂಪದಿಂದ ಮತ್ತು ಹೊರಗೆ ತೆಗಿತಾನೆ, ಇನ್ನೊಂದು ರೂಪದಿಂದ ಒಳಗೆ ಹಾಕೊಳ್ತಾನೆ. ಈ ವಿಧವಾಗಿ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ವಿಧ ರೂಪಗಳನ್ನು ತಗೊಳ್ಳೋದೇ ಅಷ್ಟೇ ಅಲ್ಲದೆ ಅನಂತ ಅನಂತ ರೂಪಗಳನ್ನು ಪರಮಾತ್ಮ ಧಾರಣೆ ಮಾಡ್ತಾನೆ. ಸೊ ಒಂದು ರೂಪದಿಂದ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕೊಡುವುದು, ಅನಿರುದ್ಧ ಪ್ರದ್ಯುಮ್ನೇ ಕೊಡುವುದು ಇಲ್ಲ ಪ್ರದ್ಯುಮ್ನ ಅನಿರುದ್ಧನೇ ಕೊಡುವುದು, ಈ ವಿಧವಾಗಿ ಪರಮಾತ್ಮ ವಿಶೇಷವಾದ ಪ್ರಕ್ರಿಯೆಗಳನ್ನು ಮಾಡ್ತಾನೆ. ಸೊ ಅದಕ್ಕೆ ನಾವು ಇಲ್ಲಿ ಹೇಗೆ ತಗೋಬೇಕಂತ ಹೇಳಿದ್ರೆ ಪರಮಾತ್ಮ ಮುಖದ ಒಳಗೆ ಮುಖದಿಟ್ಟು ಅಂತ ಹೇಳಿದಾಗ ಇಲ್ಲ ತಾಯಿಯಂತೆ ಅಂತ ಹೇಳಿದ್ರೆ ತಾಯಿಯಂತೆ ನಾವು ಯಾವಾಗಲೂ ಪರಮಾತ್ಮನ ಗರ್ಭದಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ತಾಯಿ ಹೇಗೆ ಶಿಶುವನ್ನು ಸಪೋರ್ಟ್ ಮಾಡ್ತಾಳೆ ತನ್ನ ಗರ್ಭದೊಳಗೆ, ಹಾಗೆ ನಾವು ಪರಮಾತ್ಮ ತಾನು ಎಲ್ಲ ಸಮಸ್ತ ಜೀವರಾಶಿಗಳನ್ನು ನಿತ್ಯವೂ ಸಪೋರ್ಟ್ ಮಾಡ್ತಾನೆ ಇರ್ತಾನೆ ಪರಮಾತ್ಮ. ಅದಕ್ಕೆ ನಾವು ಯಾವಾಗಲೂ ಪರಮಾತ್ಮನ ಒಂದು ರೂಪದ ಒಳಗೆ ಯಾವಾಗಲೂ ಇರ್ತೀವಿ. ಸೊ ದಟ್ ಈಸ್ ಎಟರ್ನಲಿ ಇಟ್ ಇಸ್ ಟ್ರೂ. ಮತ್ತು ಇನ್ನೊಂದು ರೂಪದಲ್ಲಿ ಪರಮಾತ್ಮ ಹೊರಗೆ ಒಳಗೆ ಹಾಕುವುದು ಮಾಡ್ತಾನೆ. ಸೊ ಇದು ಈ ವಿಧವಾಗಿ ತಾವು ಯಾವಾಗಲೂ ತಾಯಿ ಶಿಶುವಿನ ಅಂತೆ ನಾವು, ಇದು ಏಕದೇಶ ಉದಾಹರಣೆ ಅಂತ. ಅಂದ್ರೆ ಏನು, ಹೇಗೆ ಆದರೆ ತಾಯಿ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾಳೋ ತನ್ನ ಹೊಟ್ಟೆಗೆ ಇಟ್ಕೊಂಡು, ಅದೇ ವಿಧವಾಗಿ ಪರಮಾತ್ಮ ನಮ್ಮನ್ನು ಸಪೋರ್ಟ್ ಮಾಡ, ಅಂದ್ರೆ ಸಪೋರ್ಟೆಡ್ ಅಂಡ್ ಸಪೋರ್ಟಿಂಗ್ ಎಂಟಿಟಿ ಅನ್ನುವ ಅಷ್ಟು ಮಟ್ಟಿಗೆ ನಾವು ಆ ಉದಾಹರಣೆ ತಗೋಬೇಕು. ಆದರೆ ಅದು ಲಿಮಿಟೆಡ್ ಉದಾಹರಣೆ. ಯಾಕಂದ್ರೆ ತಾಯಿ ಶಿಶುವನ್ನು ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ಶಿಶು ಒಳಗೆ ಮತ್ತು ತಾಯಿ ಇರೋದಿಲ್ಲ. ಆದ್ರೆ ಪರಮಾತ್ಮ ಹಾಗಲ್ಲ, ತನ್ನ ಹೊಟ್ಟೆ ಒಳಗೆ ಎಲ್ಲ ಜೀವರಾಶಿಯನ್ನು ಇಟ್ಟುಕೊಂಡು ಪ್ರತಿಯೊಂದು ಜೀವರಾಶಿಯ ಒಳಗೂ ತಾನು ಮತ್ತು ಪ್ರವೇಶ ಮಾಡಿದ್ದಾನೆ ಇನ್ನೊಂದು ರೂಪ. ಈ ವಿಧವಾಗಿ ಅವನ ಅಚಿಂತ್ಯಾದೃಶ ಶಕ್ತಿಯಿಂದ ಅವನು ಈ ವಿಧವಾದ ನಮ್ಮ ಊಹಕ್ಕೆ ಕೂಡ ಸಿಲುಕದೇ ಇರುವಂತಹ ರೀತಿಯಲ್ಲಿ ತಾನು ಪರಮಾತ್ಮ ಇರ್ತಾನೆ. ಆ ಕಾರಣದಿಂದ ಇಲ್ಲಿ ತಾಯಿ ಮಕ್ಕಳ ಅಂತೆ ಅಂತ ಹೇಳಿದರೆ ನಾವು ಪರಮಾತ್ಮನ ಮೇಲೆ ಆಧಾರಪಟ್ಟಿದ್ದೀವಿ ಅನ್ನೋದು ತಿಳಿಸುವುದಕ್ಕಾಗಿ ಹೇಳುವಂತಹ ಮಾತಾಯಿತು. ಸೊ ಈ ವಿಧವಾಗಿ ಅಷ್ಟೇ ಅಲ್ಲದೆ ಮುಖದ ಒಳಗೆ ಮುಖ ಇಟ್ಟು ಅಂತ ಹೇಳಿದರೆ ಅಲ್ಲಿ ತಾಯಿ ಸುಮ್ಮನೆ ಮುಖದ ಹತ್ತಿರ ಮುಖ ಇಟ್ಟು ಮುದ್ದು ಮಾಡ್ತಾಳೆ ಅಷ್ಟೇ. ಪರಮಾತ್ಮ ಹಾಗೂ ಅಲ್ಲ, ಇನ್ನು ಅವನು ಮುಖದ ಒಳಗೆ ಮುಖ ಇಟ್ಟು ಅಂದ್ರೆ ನಿಜವಾಗಿಯೇ ನಮ್ಮ ಪ್ರತಿಯೊಬ್ಬರ ಮುಖದ ಒಳಗೂ ಪರಮಾತ್ಮ ಒಂದು ಮುಖವನ್ನು ಇಟ್ಕೊಂಡಿರ್ತಾನೆ. ಅಂದ್ರೆ ಅವನು ಬಿಂಬರೂಪಿಯಾಗಿ ತಾನು ಒಳಗೆ ಪ್ರತಿಯೊಬ್ಬರ ಒಳಗೂ ತಾನು ಬಿಂಬರೂಪಿಯಾಗಿ ಮತ್ತಿರ್ತಾನೆ. ನಾವು ಪ್ರತಿಬಿಂಬರಂತೆ ಅವನು ಬಿಂಬರೂಪಿಯಂತೆ, ದೇಹಕ್ಕೆ ದೇಹದ ಒಳಗಿರ್ತಾನೆ, ಜೀವದ ಒಳಗೆ ಜೀವದ ಆಕಾರದಲ್ಲಿ ದೇಹ, ಅದಕ್ಕೆ ರಾಯರೇ ಹೇಳಿದಂತೆ ದೇಹದಲ್ಲಿ ದೇಹಾಕಾರದಲ್ಲಿ ಜೀವದಲ್ಲಿ ಜೀವಾಕಾರದಲ್ಲಿ ಯಾವಾಗಲೂ ಪರಮಾತ್ಮ ಇರ್ತಾನೆ. ಈ ವಿಧವಾಗಿ ಮುಖದ ಒಳಗೆ ಮುಖ ಇಟ್ಟು ಅಂತ ಹೇಳಿದರೆ ಮತ್ತು ಅದು ನಿಜವಾಗಿ ಬಿಂಬ ಪ್ರತಿಬಿಂಬ ಭಾವದಿಂದ ನಮಗೆ ಹೇಳುವಂತಹ ಮಾತಾಯಿತು. ಸೊ ಅದು ನಾವು ಇನ್ನೊಂದು ರೀತಿಯಲ್ಲಿ ತಗೋಬೇಕು ಆ ವಿಧವಾಗಿ ಅಂತೇಳಿ. ಈ ವಿಧವಾಗಿ ಮುಖದ ಒಳಗೆ ಮುಖದಿಟ್ಟು ಮುದ್ದಿಸಿ ಮುದ್ದು ಮಾಡುವುದಂದ್ರೆ ಪರಮಾತ್ಮ ಪ್ರತಿಯೊಂದು ಜೀವರಾಶಿಯನ್ನು ಮುದ್ದು ಮಾಡುವುದಂದ್ರೆ ಏನು, ತಾನು ಅವರನ್ನು ನಿತ್ಯವೂ ಕಾಪಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ತಾಯಿ ಆ ಮಗುವನ್ನು ಒಂದು ಜನ್ಮದಲ್ಲೇ ಕಾಪಾಡ್ತಾಳೆ ಅಷ್ಟೇ. ಆದ್ರೆ ಪರಮಾತ್ಮ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ಜೀವದ ನಿತ್ಯತ್ವವನ್ನು ನಿತ್ಯವೂ ಕಾಪಾಡ, ಜೀವ ಇಸ್ ಎಟರ್ನಲ್ ಅಂತ ಹೇಳ್ತೀವಿ. ಜೀವ ತಾನು ಸ್ವತಂತ್ರವಾಗಿ ಎಟರ್ನಲ್ ಆಗಿದ್ದಲ್ಲ, ಪರಮಾತ್ಮನ ಅನುಗ್ರಹದಿಂದ ಎಟರ್ನಲ್ ಆಗಿದೆ ಪ್ರತಿಯೊಂದು ಜೀವ ಕೂಡ. ಸೊ ಆ ಜೀವದ ನಿತ್ಯತ್ವವನ್ನು ನಿತ್ಯವೂ ರಕ್ಷಣೆ ಮಾಡುವವನು ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಜೀವ ನಿತ್ಯವಾಗಿದೆ, ಅದಕ್ಕೆ ಆ ಜೀವದ ಎಟರ್ನ್ಯಾಲಿಟಿ ಅದನ್ನು ಕಾಪಾಡುವವನೇ ಪರಮಾತ್ಮ ಆಗಿದ್ದಾನೆ. ಅದಕ್ಕೆ ಅವನು ನಿಜವಾಗಿ ಜೀವಕ್ಕೆ ಅತ್ಯಂತ ಸನ್ನಿಹಿತನಾದವನು, ಪ್ರತಿಯೊಂದು ಜೀವಕ್ಕೂ ಅತ್ಯಂತ ಸನ್ನಿಹಿತನಾದವನು ಪರಮಾತ್ಮ. ಮಗುವಿನ ಬಿಗಿದಪ್ಪಿ ಸಣ್ಣಾಗಿ ಅಪ್ಪಿಕೊಂಡು ಪರಮಾತ್ಮ ಏನು ಮಾಡ್ತಾನೆ, ಅದಕ್ಕೆ ನಮಗೆ ಜೀವರಾಶಿಗಳಿಗೆ ಸ್ವಪ್ನ ಸುಷುಪ್ತಿ ಸುಷುಪ್ತಿ ದಶೆಯಲ್ಲಿ ಪರಮಾತ್ಮ ಅಪ್ಪಿಕೊಂಡಂತೆ, ಅಂದ್ರೆ ಆ ಜೀವರಾಶಿಗಳು ರೀಚಾರ್ಜ್ ಮಾಡಿದಂತೆ ಅವರನ್ನು ಮತ್ತು ಶಕ್ತಿ ಬರುವಂತೆ ಮಾಡಿ ಅವರನ್ನು ಮತ್ತು ಪುನಃ ಈ ಲೌಕಿಕ ಕಾರ್ಯದಲ್ಲಿ ಮಾಡುವಂತಹ ಒಂದು ಶಕ್ತಿಯನ್ನು ಕೊಡುವವನು ಪರಮಾತ್ಮ ಆಗಿದ್ದಾನೆ. ಆ ವಿಧವಾಗಿ ಬಿಗಿದಪ್ಪಿ ಸ್ನೇಹದಿಂದ ತೆಗೆದು ತನ್ನ ಸ್ತನಗಳುಣಿಸುವ ಜನನಿ ಎಂದದಲ್ಲಿ, ಎರಡು ಸ್ತನಗಳಿಂದ ಹಾಲನ್ನು ಕುಡಿಸ್ತಾಳೆ ತಾಯಿ. ಅದೇ ವಿಧವಾಗಿ ಪರಮಾತ್ಮ ಎರಡು ಸ್ತನಗಳಂದ ಏನು, ಜ್ಞಾನ ಭಕ್ತಿ ಅಂತ ಹೇಳಿ, ಜ್ಞಾನ ಭಕ್ತಿ ಅನ್ನುವ ಸ್ತನಗಳಿಂದ ಪರಮಾತ್ಮ ನಮಗೆ ಹಾಲನ್ನು, ಏನು ಹಾಲು, ಆನಂದ ಅಂದ್ರೆ ಪರಮಾತ್ಮನ ಭಕ್ತಿ ಜ್ಞಾನ ಈ ಎರಡರ ಮೂಲಕವಾಗಿ ಆ ಪರಮಾತ್ಮನ ಸಾಂಗತ್ಯದ ಆನಂದವನ್ನು ನಮಗೆ ಪರಮಾತ್ಮ ಕೊಡ್ತಾನೆ. ಈ ವಿಧವಾಗಿ ಆ ಮಾಡ್ತಾನೆ ಅಂತ ಹೇಳಿ ಉಣಿಸುವ ಜನನಿಯಿಂದಲಿ ಅಗಣಿತ ಆತ್ಮನು, ಲೆಕ್ಕಿಸಲಕ್ಕೆ ಸಾಧ್ಯವಿಲ್ಲದಂತಹ ಒಂದು ಗುಣಗಳಿರುವಂತಹ ಪರಮಾತ್ಮ ಅಗಣಿತ ಆತ್ಮನು ತನ್ನ ಪಾದಾಬ್ಜಗಳ ಧೇನಿಪ, ತನ್ನ ಪಾದಪದ್ಮಗಳನ್ನು ಧ್ಯಾನ ಮಾಡುವಂತಹ ಭಕ್ತಜನರಿಗೆ, ಭಕ್ತಜನರೆಲ್ಲರಿಗೆ ಕೂಡ ಪ್ರಘಟಕನು ತಾನಾಗಿ ಸೌಖ್ಯಗಳಿವ ಸರ್ವತ್ರ. ಸರ್ವತ್ರ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಅನಂತಾನಂತ, ಈ ಸರ್ವತ್ರ ಅನ್ನೋದು ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಅಂದ್ರೆ ಎಲ್ಲೇ ಇರಲಿ, ಸ್ವರ್ಗ ನರಕ ಭೂಮಿ ಇಲ್ಲಿ ಮಾತ್ರವೇ ಅರದೆ ನಾವು ಮೋಕ್ಷಕ್ಕೆ ಹೋದರೂ ಅಲ್ಲಿ ಆಗಲಿ, ಯಾರು ಅವರವರ ಮೋಕ್ಷ ಸ್ಥಾನಗಳಲ್ಲಿ ಅವರು ಹೋದರೂ ಕೂಡ, ಅಂಧ ತಮಸ್ಸಿಗೆ ಹೋದವರು ಅಲ್ಲಿ ಹೋದರೂ ಕೂಡ, ನಿತ್ಯ ಸಂಸಾರಿಗಳು ನಿತ್ಯ ಸಂಸಾರ ಪ್ರಪಂಚಕ್ಕೆ ಹೋದರೂ ಎಲ್ಲಿ ಹೋದರೂ ಕೂಡ ಅಲ್ಲಿ ಪರಮಾತ್ಮ ಅವರ ಜೊತೆಯಲ್ಲೇ ಇರ್ತಾನೆ. ಈ ವಿಧವಾಗಿ ಅವರವರಿಗೆ ಬೇಕಾದಂತಹ, ಅವರವರಿಗೆ ಸಿಗಬೇಕಾದ ಸೌಖ್ಯಗಳಾಗಲಿ ದುಃಖಗಳಾಗಲಿ ಏನೇ ಆಗಲಿ ಅವೆಲ್ಲವೂ ಕೂಡ ತಾನು ಕೊಡ್ತಾ ಇರ್ತಾನೆ. ಹೇಗೆ ಅಂದ್ರೆ ಪ್ರಘಟಕನು, ಪ್ರಘಟಕ ಅನ್ನುವ ಶಬ್ದ ಇದು ಬಹಳ ಅರ್ಥಗರ್ಭಿತವಾದದ್ದು. ಪ್ರಕಾಶ್ಯೇನ ಘಟಕ, ಘಟಕ ಅಂದ್ರೆ ಏನು, ಒಂದು ಘಟಕ ಅಂದ್ರೆ ಘಟನ ಆಗುವಂತೆ ಮಾಡುವುದು, ಮೇಕ್ ಇಟ್ ಹ್ಯಾಪನ್ ಅಂತೇಳಿ. ಪ್ರಘಟಕ ಅವನು ಪ್ರಕಾಶ್ಯೇನ ಘಟಕ, ಎಲ್ಲವನ್ನು ಅಂದ್ರೆ ಅವನೇ ನಿಜವಾಗಿ ಪ್ರಘಟಕ ಅಂದ್ರೆ, ಇಫ್ ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಫ್ರಮ್ ದ ಡಿಸಿಷನ್ ಆಫ್ ದ ಲಾರ್ಡ್, ಅವನ ಇಚ್ಛೆಯಂತಲೇ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತೆ, ಬೇರೆ ಯಾರ ಇಚ್ಛೆಯೂ ನಡೆಯುವುದಿಲ್ಲ ಅನ್ನೋದು. ಅಂದ್ರೆ ಬೇರೆಯವರ ಇಚ್ಛೆ ಯಾವಾಗಲಾದ್ರೂ ನಡೀತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು, ಪರಮಾತ್ಮನ ಇಚ್ಛೆ ಜೋಡಿಸಿದರೆ ಅದು ನಡೆಯುತ್ತೆ. ಸೊ ಪರಮಾತ್ಮನ ಇಚ್ಛೆಗೆ ವ್ಯತಿರೇಕವಾಗಿದ್ದರೆ ನಡೆಯುವುದಿಲ್ಲ. ಸೊ ಈ ಕಾರಣದಿಂದ ಅವನೇ ಪ್ರಘಟಕ, ಎಲ್ಲವನ್ನು ಮಾಡುವವನು, ಮಾಡಿ ಮಾಡಿಸುವವನು ಅವನೇ ಘಟಕ, ಪ್ರಘಟಕ, ಪ್ರಕರ್ಷೇನ ಮಾಡುವವನು ಮಾಡಿಸುವವನು ಅವನೇ. ಆದ ಕಾರಣದಿಂದ ಅವನಿಗೆ ಮಾಡಿ ಮಾಡಿಸುವ ಅನ್ನೋ ಶಬ್ದದ ಒಂದು ಪೂರ್ಣ ಅರ್ಥವನ್ನು ಕೊಡುವಂತಹ ಶಬ್ದ ಇದು ಪ್ರಘಟಕ ಅನ್ನೋದು. ಇಂತಹ ಪ್ರಘಟಕನು ತಾನಾಗಿ ಸೌಖ್ಯಗಳಿವ ಸರ್ವತ್ರ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದು ಮತ್ತೊಂದು ಸರ್ವದ್ರೂ ಮುಂಚೆ ಹೋಗೋಣ. ಮೊಗದೊಳಗೆ ಮೊಗ ಬಿಟ್ಟು ಮುದ್ದಿಸಿ ಮಗುವಿನ ಬಿಗಿದಪ್ಪಿ ಸ್ನೇಹದಿ ತೆಗೆದು ತನ್ನ ಸ್ತನಗಳುಣಿಸುವ ಜನನಿಯಿಂದದಲ್ಲಿ ಅಗಣಿತ ಆತ್ಮನು ತನ್ನ ಪಾದಾಬ್ಜಗಳ ಧೇನಿಪ ಭಕ್ತ ಜನರಿಗೆ ಪ್ರಘಟಕನು ತಾನಾಗಿ ಸೌಖ್ಯಗಳಿವ ಸರ್ವತ್ರ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ 12ನೇ ಪದ್ಯದಲ್ಲಿ ಇನ್ನೊಂದು, ಇವೆಲ್ಲ ಉದಾಹರಣೆಗಳು ಕೂಡ ಕೆಲವು ಉದಾಹರಣೆಗಳು ನಾವು 1 or 2 ಆಸ್ಪೆಕ್ಟ್ಸ್ ನಲ್ಲಿ ಅಪ್ಲೈ ಮಾಡಬಹುದು, ಕೆಲವು 3-4 ಆಸ್ಪೆಕ್ಟ್ಸ್ ನಲ್ಲಿ, ಕೆಲವು ಓನ್ಲಿ ಒನ್ ಆಸ್ಪೆಕ್ಟ್ ನಲ್ಲಿ. ಆದ್ರೆ ಎಲ್ಲ ಉದಾಹರಣೆಗಳು ಕೂಡ ಆ ರೆಲೆವೆಂಟ್ ಆಸ್ಪೆಕ್ಟ್ಸ್ ನಲ್ಲಿ ನಮಗೆ ಒಂದು ಒಳ್ಳೆ ಭಾವನೆಯನ್ನು ಕೊಟ್ಟು ಇಟ್ ಮೇಕ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದ ಸುಪ್ರಿಮಸಿ ಆಫ್ ದ ಲಾರ್ಡ್ ಅಂಡ್ ಅವರ್ ಟೋಟಲ್ ಡಿಪೆಂಡೆನ್ಸ್ ಅಪಾನ್ ದ ಲಾರ್ಡ್. ಅದಕ್ಕೆ ಇದು ಪ್ರತಿಯೊಂದು ಕೂಡ ನಮಗೆ ಬಹಳ ಮುಖ್ಯವಾದ ಅಂಶಗಳು. ಸೊ ಈ ಉದಾಹರಣೆಗಳು ಎಷ್ಟು ಕೊಟ್ಟರು ಕೂಡ ತೃಪ್ತಿಯೇ ಆಗುವಂತಹದ್ದಲ್ಲ, ಅದಕ್ಕೆ ಮತ್ತು ಮತ್ತು ಬೇರೆ 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 ಉದಾಹರಣೆ ಕೊಡ್ತಾ ಇರ್ತಾರೆ. ಈ 12ನೇ ಪದ್ಯದಲ್ಲಿ ಒಂದು ಇನ್ನೊಂದು ಒಳ್ಳೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ತೋಟಗನು ಭೂಮಿಯೊಳು ಬೀಜವ ನಾಟಬೇಕೆಂದೆನುತ ಹಿತದಲ್ಲಿ ಮೋಟಿಯಿನ್ ನೀರೆತ್ತಿ ಸಸಿಗಳ ಸಂತೈಸುವಂತೆ ಪಾಟು ಬಡದಲೆ ಜಗದಿ ಜೀವರ ಘೋಟಕಾಸಿಯನ್ನು ಸೃಜಿಸಿ ಯೋಗ್ಯತೆ ದಾಟಗೊಡದಲೆ ಸಲಹುತಿಪ್ಪನು ಸರ್ವಕಾಲದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ತೋಟಗನು ಅಂದ್ರೆ ತೋಟ ಅಂದ್ರೆ ಗಾರ್ಡನ್, ತೋಟಗ ಅಂದ್ರೆ ಗಾರ್ಡನರ್ ಅಂತ, ಪೈರು ಮಾಡುವವನು, ಆ ತೋಟವನ್ನು ನೋಡಿಕೊಳ್ಳುವವನು, ಆ ತೋಟ ಮೇಂಟೈನ್ ಮಾಡುವವನು. ಅಂತಹ ತೋಟಗನು ತಾನು ಪರಮಾತ್ಮ ಏನಂದ್ರೆ ಅವನು ಗಾರ್ಡನರ್ ಇದ್ದಂತೆ. ಸೊ ಅವನೇನು ಮಾಡ್ತಾನೆ, ಈ ತೋಟೆ ಅಂದ್ರೆ ಈ ಪ್ರಪಂಚ ಸೃಷ್ಟಿ ಅನ್ನುವುದೇ ಒಂದು ತೋಟೆ ಇದ್ದಂತೆ. ಈ ತೋಟೆಯಲ್ಲಿ ಇಲ್ಲಿ ಭೂಮಿಯಲ್ಲಿ ಹೇಗಾದರೆ ಒಂದು ತೋಟಗಾರ ಅವನೇನು ಮಾಡ್ತಾನೆ, ಪೈರು ಮಾಡುವವನು ಹಾಕುವವನು, ಆ ತೋಟಗಾರ ಹೇಗಾದರೆ ಬೀಜಗಳನ್ನು ತಂದು ಭೂಮಿಯಲ್ಲಿ ನಾಟಿ ಅದಕ್ಕೆ ನೀರು ಹಾಕಿ ಅದನ್ನು ಬೆಳೆಯುವಂತೆ ಮಾಡಿ ಅದನ್ನು ತಾನು ಒಳ್ಳೆ ಕ್ರಾಪ್ ಬರುವಂತೆ ಮಾಡಿ ಅದನಿಗೆ ಎಲ್ಲಾ ಸಸ್ಯಗಳನ್ನು ಬೆಳೆಸ್ತಾನೆ. ಅದೇ ವಿಧವಾಗಿ ಪರಮಾತ್ಮಗಳ ತೋಟಗಿದ್ದಂತೆ ಈ ಭೂಮಿಯಲ್ಲಿ ಅವನೇನು ಮಾಡ್ತಾನೆ, ಬೀಜಗಳಂತೆ ಇರುವಂತಹ ಈ ಜೀವರಾಶಿಗಳನ್ನು ತಗೊಂಡು ಬಂದು ಅದನ್ನು ನಾಟಬೇಕೆಂದು ಏನುತ ಹಿತದಲ್ಲಿ ಅವನು ಎಲ್ಲರನ್ನು ಉದ್ಧಾರ ಮಾಡಬೇಕು. ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ತಾನೆ ಆದ್ರೆ ಇಲ್ಲಿ ಇದು ಅದಕ್ಕೆ ಏಕದೇಶ ಉದಾಹರಣೆ. ಆ ತೋಟಗಾರ ಇದೆಲ್ಲ ಮಾಡುವುದು ಯಾಕೆಂದ್ರೆ ಅವನಿಗೊಂದು ಪ್ರಯೋಜನ ಇದೆ, ಅದಕ್ಕೆ ಮಾಡ್ತಾನೆ. ಆದ್ರೆ ಪರಮಾತ್ಮ ಮಾಡುವುದು ಅದರಲ್ಲಿ ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇಲ್ಲ. ಮತ್ತೆ ಪರಮಾತ್ಮ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ಜೀವರಾಶಿಗಳನ್ನು ಉದ್ಧಾರ ಮಾಡಬೇಕಂತ ಹೇಳಿ ಅವರ ಸಾಧನೆ ಮುಂದುವರಿಯಬೇಕು. ಅವರು ಇನ್ನೂ ಮುಂಚೆ ಹೋಗಿ ಅವರಿಗೆ ಬೇಕಾದ ಸಿಗಬೇಕಾದ ಆನಂದಾದಿಗಳನ್ನು ಅವರು ಅನುಭವಿಸಬೇಕು ಅನ್ನುವ ಉದ್ದೇಶದಿಂದ ಅವರ ಕರ್ಮ ಪರಿಪಕ್ವವಾಗುವಂತೆ ಅವರ ಸಾಧನೆ ಪೂರ್ತಿಯಾಗುವಂತೆ ಅವಕಾಶವನ್ನು ಕೂಡಿಸುವುದಕ್ಕಾಗಿ ಇದೆಲ್ಲ ಪರಮಾತ್ಮ ಮಾಡ್ತಾನೆ. ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕೆ ಈ ತೋಟಗಾರ ಭೂಮಿಯಲ್ಲಿ ಬೀಜಗಳನ್ನು ಹಾಕಿ ನಾಟಿ ಅದಕ್ಕೆ ಹಾಗಾದರೆ ಪೈರು ಬರುವಂತೆ ಹಿತದಿಂದ ಮಾಡ್ತಾನೋ ಅದೇ ವಿಧವಾಗಿ ಪರಮಾತ್ಮ ಕೂಡ ಈ ಭೂಮಿಯಲ್ಲಿ ಎಲ್ಲಾ ಬೀಜಗಳಂತೆ ಇರುವಂತಹ ಈ ಜೀವರಾಶಿಗಳನ್ನು ತಗೊಂಡು ಬಂದು ಸೃಷ್ಟಿಗೆ ತಂದು ಹಿತದಿಂದ ತಾನು ಮೋಟೆಯಿಂದ ನೀರೆತ್ತು, ಮೋಟೆ ಅಂದ್ರೆ ಆ ನೀರು ಹಾಕುವತ್ತೆ ಒಂದು ಏತ ಅಂತ ಕರೀತಾರೆ, ಅದು ಒಂದು ಚಿಕ್ಕ ಕಂಟೈನರ್ ತರ ಇರುತ್ತೆ, ಹಗ್ಗಕ್ಕೆ ಹಾಕಿದ ಮಾಡುದು ಅದು. ಸೊ ದೇ ಪುಲ್ ದ ವಾಟರ್ ಫ್ರಮ್ ದಟ್, ಅದರಿಂದ ನೀರನ್ನು ತೆಗೆದು ಆ ಗಾರ್ಡನ್ಗೆ ಹಾಕ್ತಾರೆ, ತೋಟೆಗೆ ಹಾಕುವಂತಹದ್ದು, ಅದಕ್ಕೆ ಮೋಟೆ ಅಂತ ಕರೀತಾರೆ. ಈ ಮೋಟೆಯಿಂದ ನೀರೆತ್ತಿ ಆ ನೀರನ್ನು ತೆಗೆದು ಸಸಿ ಅಂದ್ರೆ ಧಾನ್ಯಗಳನ್ನು ಅದೆಲ್ಲ ಕೂಡ ಪ್ಲಾಂಟ್ಸ್ ಎಲ್ಲಾದನ್ನು ಸಂತೈಸುವಂತೆ ರಕ್ಷಣೆ ಮಾಡುವಂತೆ ಪಾಟು ಬಡದಲೆ, ಅದೇ ತೋಟಗಾರಿದೆಲ್ಲ ಮಾಡಿದ್ರೆ ಅವನಿಗೆ ಟೈರ್ಡ್ ಆಗಿಬಿಡುತ್ತೆ, ಅವನಿಗೆ ದಿನಕ್ಕೆ ಎಷ್ಟೋ ಸ್ವಲ್ಪ ಕೆಲಸವನ್ನೇ ಮಾಡ್ಲಿಕ್ಕಾಗುತ್ತೆ, ಕಂಟಿನ್ಯೂಸ್ ಆಗಿ ಮಾಡೋದಿಲ್ಲ ಅವನು. ಅವನು ಮಾಡುವಾಗ ಕೂಡ ಆ ಧಾನ್ಯಗಳು ಬಂದ್ರೆ ಬಂತು ಅಂದ್ರೆ ಅದಕ್ಕೆ ನೀರು ಹಾಕೋದು ಸರಿಯಾಗಿ ಹಾಕಬೇಕು ಏನು ಕೈಲಾದಷ್ಟು ಮಾಡ್ತಾನೆ ಅವನು, ಆ ಧಾನ್ಯದ ಒಳಗೆ ಅವನು ಪ್ರವೇಶ ಇಲ್ಲ. ಆದ್ರೆ ಪರಮಾತ್ಮ ಹಾಗಲ್ಲ, ಪರಮಾತ್ಮ ಬಹಳ ವಿಚಿತ್ರವಾದದ್ದು. ತಾನು ತೋಟಗಾರ ಆಗುವುದು ಮಾತ್ರವೇ ಅಲ್ಲದೆ ಪ್ರತಿಯೊಂದು ಜೀವದ ಒಳಗೂ ತಾನು ಮತ್ತು ಪ್ರವೇಶ ಮಾಡಿ ಇದ್ದಾನೆ, ಪ್ರತಿಯೊಂದು ನೀರಿನ ಕಣದ ಒಳಗೂ ತಾನು ಪ್ರವೇಶ ಮಾಡಿದ್ದಾನೆ, ಪ್ರತಿಯೊಂದರ ಒಳಗೂ ಕೂಡ ತಾನು ಅಂತರ್ಯಾಮಿಯಾಗಿದ್ದಾನೆ. ಈ ವಿಧವಾಗಿ ಹೊರಗಿಂದಲೂ ಒಳಗಿಂದಲೂ ಕೂಡ ತಾನು ಪೋಷಣೆಯನ್ನು ಕೊಡ್ತಾ ಎಲ್ಲರ ಒಳಗೆ ತಾನು ಇದ್ದಾನೆ, ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆದರೆ ಅವನಿಗೆ ಪಾಟು ಬಡದಲೆ, ಸ್ವಲ್ಪವೂ ಅವನಿಗೆ ಆಯಾಸ ಅನ್ನೋದೇ ಇಲ್ಲ. ಆ ತೋಟಗಾರ ಆದ್ರೆ ಪಾಟು ಪಡ್ತಾ ಇರ್ತಾನೆ, ಬಹಳ ಕಷ್ಟಪಡ್ತಾನೆ, ಆದ್ರೆ ಪರಮಾತ್ಮನಿಗೆ ಇಷ್ಟು ಮಾಡಿದ್ರು ಅನಾಯಾಸವಾಗಿ ಯಾವ ಪ್ರಯತ್ನದ ಒಂದು ಒಂದು ಇದು ಕೂಡ ಇಲ್ಲದೆ ಸ್ವಲ್ಪ ಕೂಡ ಟೈರ್ಡ್ನೆಸ್ ಫೆಟಿಗ್ನೆಸ್ ಅನ್ನೋದು ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಸ್ವಲ್ಪ ಕೂಡ ಪಾಟು ಪಡದಲೆ ಕಷ್ಟಪಡದೆ ಜಗದಿ ಜೀವರ ಘೋಟಕಾಸ್ಯನು, ಘೋಟಕಾಸ್ಯ ಹೈಗ್ರೀವ ಮೂರ್ತಿ, ಘೋಟಕದ ಮುಖವುಳ್ಳವನು ಅಂಥೇಳಿ, ಘೋಟಕಾಸ್ಯ ಅಂದ್ರೆ ಹೈಗ್ರೀವ ರೂಪನಾದ ಪರಮಾತ್ಮ, ಘೋಟಕಾಸ್ಯನು ಸೃಜಿಸಿ ಅಂದ್ರೆ ಸೃಷ್ಟಿಯನ್ನು ಮಾಡಿ ಯೋಗ್ಯತೆ ದಾಟಗೊಡದಲೆ ಆಯಾ ಜೀವರಾಶಿಗಳ ಯೋಗ್ಯತೆಯ ಮೀರದಂತೆ, ಅಂದ್ರೆ ಯಾರ್ಯಾರಿಗೆ ಎಷ್ಟು ಎಷ್ಟು ಸುಖವೋ ದುಃಖವೋ ಆನಂದವೋ ಏನೇನು ಸಿಗಬೇಕು, ಯಾವಾಗ ಮೋಕ್ಷ ಬರಬೇಕು ಆವಾಗೇ ಮೋಕ್ಷ ಕೊಡ್ತಾನೆ, ಮುಂಚೆ ಹಿಂಚೆ ಕೊಡದೆ, ಪಕ್ಷಪಾತ ದೃಷ್ಟಿ ಇಲ್ಲದೆ ತಾನು ಸಮದೃಷ್ಟಿಯಿಂದ ಎಲ್ಲರನ್ನು ಅವರವರ ಸಾಧನೆಗೆ ತಕ್ಕಂತೆ ಅಷ್ಟೇ ಸಾಧನೆಯನ್ನು ಮಾಡಿಸಿ ಹೆಚ್ಚು ಪುಣ್ಯ ಮಾಡಿದ್ರೆ ಹೆಚ್ಚು ಪುಣ್ಯ ತೆಗಿತಾನೆ ಅಂತ ನಾವು ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರವರ ಯೋಗ್ಯತಾನುಸಾರ ಅಷ್ಟೇ ಮಾಡಿಸಬೇಕು, ಅದು ಪರಮಾತ್ಮನ ಲಕ್ಷಣವಾಗಿದೆ. ಸೊ ಆ ಕಾರಣದಿಂದ ಯೋಗ್ಯತೆ ಮೀರಿ ಯಾರನ್ನು ಮಾಡಿಸುವುದಿಲ್ಲ, ಇದೆಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದು. ಸಾಮಾನ್ಯ ಜನರಿಗೆ ಯೋಗ್ಯತೆ ಮೀರಿ ಮಾಡುವುದನ್ನುವುದು ಅವರಿಗೆ ಆಗುವುದಿಲ್ಲ. ಅವರಿಗೆ ಯೋಗ್ಯತೆ ಮೀರದೆ ಮಾಡಿಸುವುದು ಮೊದಲಿಂದ ಪರಮಾತ್ಮ ಹಾಗೆ ಮಾಡಿಸ್ತಾನೆ. ಸೊ ಈ ವಿಧವಾಗಿ ಆಯಾ ಜೀವರಾಶಿಗಳ ಯೋಗ್ಯತೆಗೆ ತಕ್ಕಂತೆ ತಾನು ಸಲಹು ತಿಪ್ಪನ್ನು ಅವರನ್ನು ಸಂರಕ್ಷಣೆ ಮಾಡ್ತಾನೆ ಸರ್ವಕಾಲದಲ್ಲಿ. ಸರ್ವಕಾಲದಲ್ಲಿ ಅಂತ ಹೇಳಿದ್ರೆ ಅವರು ಅನಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಯಾವ ಸಮಯದಲ್ಲಿ ಕೂಡ ಬಿಡದೆ, ಒಂದು ಕ್ಷಣವೂ ಕೂಡ ಬಿಡದೆ, ಎಟರ್ನಲಿ ಅಂದ್ರೆ ರಿಯಲಿ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಎಟರ್ನಲಿ, ಆ ವಿಧವಾಗಿ ಸರ್ವಕಾಲದಲ್ಲಿ ಸರ್ವತ್ರದಲ್ಲಿ, ಮುಂಚೆದಲ್ಲಿ ಸರ್ವತ್ರ ಅಂತ ಹೇಳಿದ್ರಲ್ಲಿ ಸರ್ವಕಾಲದಲ್ಲಿ, ಸೊ ಅಟ್ ಆಲ್ ಪ್ಲೇಸಸ್ ಇನ್ ಅಟ್ ಆಲ್ ಟೈಮ್ಸ್ ಇನ್ ಆಲ್ ಪ್ಲೇಸಸ್ ಇಟ್ ಆಲ್ ಟೈಮ್ಸ್ ಅಂತೇಳಿ ಈ ವಿಧವಾಗಿ ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ತೋಟಗನು ಭೂಮಿಯೊಳು ಬೀಜವ ನಾಟಬೇಕೆಂದಿರುತ್ತ ಹಿತದಲ್ಲಿ ಮೋಟಿಯಿಂದ ನೀರೆತ್ತಿ ಸಸಿಗಳ ಸಂತೈಸುವಂತೆ ಪಾಟುಬಡದಲ್ಲಿ ಜಗದಿ ಜೀವರ ಘೋಟಕಾಸಿಯನ್ನು ಸೂಚಿಸಿ ಯೋಗ್ಯತೆ ದಾಟಗೊಡದಲ್ಲಿ ಸಲಹು ತಿಪ್ಪನ್ನು ಸರ್ವಕಾಲದಲ್ಲಿ ಹೇಳಿದ್ದಾರೆ. 12ನೇ ಪದ್ಯ ಆದ್ಮೇಲೆ ನೆಕ್ಸ್ಟ್ ಪದ್ಯ ಇದು ಕೂಡ ಒಂದು ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸರಿ, ಪರಮಾತ್ಮ ಹೀಗೆ ಮಾಡ್ತಾ ಇದ್ದಾನೆ, ಮತ್ತೆ ಜೀವರಾಶಿಗಳ ಪಾಡೇನು, ನಮ್ಮಂಥವರ ಪಾಡೇನು, ಅಂದ್ರೆ ಅವರು ಎಂತ ಎಂತಹ ಜೀವರಾಶಿಗಳಿದ್ದಾರೆ ಅಂತ ಹೇಳಿದರೆ, ಆ ಬಹಳ ಒಂದು ಪಿಟಿಯಬಲ್ ಸ್ಟೇಟ್ ನಲ್ಲಿರುವ ಒಂದು ಜೀವರಾಶಿಗಳ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ 13ನೇ ಪದ್ಯದಲ್ಲಿ. ಭೂಮಿಯೊಳು ಜಲವಿರೆ ತೃಷಾರ್ಥನು ತಾ ಮರೆದು ಮೊಗವೆತ್ತಿ ಎಂದೆಸೆ ವ್ಯೋಮ ಮಂಡಲದೊಳಗೆ ಕಾಣದೆ ಮಿಡುಕು ವಂದದಲ್ಲಿ ಶ್ರೀ ಮನೋರಮ ಸರ್ವರಂತರ್ಯಾಮಿಯಾಗಿರೆ ತಿಳಿಯದೆ ಅನುದಿನ ಭ್ರಾಮಕರು ಭಜಿಸುವರು ಭಕ್ತಿಯಲ್ಲಿ ಅನ್ಯ ದೇವತೆಯ ಅಂತೇಳಿ ಹೇಳ್ತಾರೆ. ಇಲ್ಲಿ ಏನಂದ್ರೆ, ಭೂಮಿಯಲ್ಲಿ ಜಲವಿದೆ, ಭೂಮಿಯಲ್ಲಿ ನೀರು ಇದ್ದಾಗ ತೃಷಾರ್ಥನು ಅಂದ್ರೆ ಒನ್ ಹೂ ಇಸ್ ಥರ್ಸ್ಟಿ